ಪರಶುರಾಮನ ಅವತಾರ. ಇತಿಹಾಸದಲ್ಲಿ ಮೂರು ರಾಮರು ಪ್ರಸಿದ್ಧರು. ಒಂದು ಅಯೋಧ್ಯ ರಾಮ, ದಶರಥನ ಪುತ್ರ. ಮತ್ತೊಬ್ಬನು ಬಲರಾಮ, ಕೃಷ್ಣನ ಅಣ್ಣ, ರೋಹಿಣಿಯ ಪುತ್ರ. ಮೂರನೆಯ ರಾಮನು ಪರಶುರಾಮನು. ಈ ಪರಶುರಾಮನ ಲೀಲೆಯನ್ನು, ಅವತಾರವನ್ನು ಈ ಉಪನ್ಯಾಸದಲ್ಲಿ ನೋಡೋಣ. ಚಂದ್ರವಂಶದಲ್ಲಿ ಗಾದಿ ಎಂಬುವ ರಾಜನೊಬ್ಬನು ಇದ್ದನು. ಅವನಿಗೆ ಒಬ್ಬಳು ಸುಂದರವಾದ ಪುತ್ರಿ, ಸತ್ಯವತಿ ಎಂದು ಹೆಸರು ಅವಳದು. ಈ ಸತ್ಯವತಿಯನ್ನು ಮದುವೆ ಮಾಡಿಕೊಳ್ಳಲು ರುಚಿಕ ಎಂಬುವ ಋಷಿಯೊಬ್ಬನು ಆಸೆ ಪಡುತ್ತಾನೆ. ರುಚಿಕನು ಒಬ್ಬ ಬ್ರಾಹ್ಮಣನು. ಸಹಜವಾಗಿ ಮದುವೆ ಆಗಲು ಹೆಣ್ಣು ಹಾಗೂ ಗಂಡು ಒಂದು ವರ್ಗದವರಾಗಿರುತ್ತಾರೆ, ಒಂದೇ ವರ್ಣದವರಾಗಿರುತ್ತಾರೆ. ಆದರೆ ಇಲ್ಲಿ ಬ್ರಾಹ್ಮಣನು ಕ್ಷತ್ರಿಯ ಸ್ತ್ರೀಯನ್ನು ಮದುವೆಯಾಗಲು ಇಚ್ಛಿಸುತ್ತಿದ್ದಾನೆ. ವರ್ಣಗಳು ಒಟ್ಟು ನಾಲ್ಕು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. ಕಲಿಯುಗದ ಮಾತನ್ನು ಬಿಡಿ, ಎಲ್ಲರೂ ಶೂದ್ರರೇ. ಕಲೌ ಶೂದ್ರ ಸಂಭವ, ಮಾತಿಗೋಸ್ಕರ ಜಾತಿ ಅಷ್ಟೆ. ಹೆಚ್ಚು ಕಡಿಮೆ ಎಲ್ಲರಲ್ಲಿಯೂ ಶೂದ್ರನ ಗುಣಗಳೇ ಇರುತ್ತವೆ. ಇದು ಕಲಿಯುಗದ ಭಯಂಕರವಾದ ಪರಿಸ್ಥಿತಿ. ಇದರಿಂದ ಕಾಪಾಡಲು ಬಂದವರೇ ಸ್ವಾಮಿ ಶ್ರೀಲ ಪ್ರಭುಪಾದರು. ಈ ಭಯಂಕರವಾದ ಪರಿಸ್ಥಿತಿಯಿಂದ ಜನರನ್ನು ಉದ್ಧರಿಸಲು ಬಂದವರೇ ಪತಿತ ಪಾವನರು ಶ್ರೀಲ ಪ್ರಭುಪಾದರು. ಅವರ ಶಕ್ತಿಯನ್ನು ಹಾಗೂ ಭಕ್ತಿಯನ್ನು ಅವರ ಅದ್ಭುತವಾದ ಕಾರ್ಯಗಳಲ್ಲಿ ನೋಡಬಹುದು. ಈಗ ಇಂತಹ ಒಂದು ವಿವಾಹವನ್ನು, ಒಂದು ವರ್ಣದವರು ಮತ್ತೊಂದು ವರ್ಣದವರನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಎರಡು ಪದಗಳನ್ನು ಹೇಳಲಾಗುತ್ತದೆ: ಪ್ರತಿಲೋಮ ಹಾಗೂ ಅನುಲೋಮ. ಒಬ್ಬನು ಕೆಳಗೆ ಜಾತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ಅನುಲೋಮ ಎಂದು ಕರೆಯಲಾಗುತ್ತದೆ, ಆದರೆ ಉನ್ನತ ಜಾತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ಪ್ರತಿಲೋಮ ಎಂದು ಹೇಳಲಾಗುತ್ತದೆ. ಈಗ ಇಲ್ಲಿ ಬ್ರಾಹ್ಮಣನು ರುಚಿಕನು ಕ್ಷತ್ರಿಯನ ಪುತ್ರಿಯಾದ ಸತ್ಯವತಿಯನ್ನು ಮದುವೆ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದಾನೆ, ಅನುಲೋಮ ವಿವಾಹವನ್ನು ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದಾನೆ. ಈ ಅನುಲೋಮ ವಿವಾಹವು ಶಾಸ್ತ್ರಗಳು ಹಾಗೋ ಹೀಗೋ ಒಪ್ಪುತ್ತದೆ, ಆದರೆ ಪ್ರತಿಲೋಮ ವಿವಾಹವನ್ನು, ಅಂದರೆ ಕ್ಷತ್ರಿಯನು ಬ್ರಾಹ್ಮಣ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಲು ಒಪ್ಪುವುದಿಲ್ಲ. ಇಲ್ಲಿ ರುಚಿಕಾ ಋಷಿಯು ಸತ್ಯವತಿಯ ಕೈಯನ್ನು ಕೋರಿದಾಗ ಅವಳ ತಂದೆ ಗಾದಿ ಮಹಾರಾಜನು ಒಂದು ಷರತ್ತನ್ನು ಹಾಕುತ್ತಾನೆ: 1000 ಕುದುರೆಗಳನ್ನು ತನಗೆ ದಾನ ಮಾಡಬೇಕೆಂದು, ದಕ್ಷಿಣೆಯಾಗಿ ಕೊಡಬೇಕೆಂದು ಹೇಳುತ್ತಾನೆ ರುಚಿಕಾ ಋಷಿಗೆ. ಅದರಲ್ಲಿಯೂ ಎಲ್ಲ ಕುದುರೆಗಳಿಗೆ ಒಂದು ಕಿವಿಯು ಕಪ್ಪು ಬಣ್ಣದಲ್ಲೇ ಇರಬೇಕು ಎಂದು ಷರತ್ತನ್ನು ಹಾಕುತ್ತಾನೆ. ಋಷಿಯು ತನ್ನ ತಪೋಶಕ್ತಿಯಿಂದ ವರುಣದೇವನ ಬಳಿ ಹೋಗುತ್ತಾನೆ. ವರುಣದೇವನು ಸಮುದ್ರಗಳನ್ನು ನಿಯಂತ್ರಿಸುವ ದೇವತೆ. ಅವನ ಬಳಿ ಹೋಗಿ ರುಚಿಕಾ ಋಷಿ ಬೇಡುತ್ತಾನೆ, 1000 ಕುದುರೆಗಳನ್ನು ಬೇಡುತ್ತಾನೆ. ನಂತರ ವರುಣದೇವನು ಅನುಗ್ರಹಿಸುತ್ತಾನೆ, ಗಾದಿರಾಜನು ಕೇಳಿರುವಂತಹ ಕುದುರೆಗಳನ್ನು ನೀಡುತ್ತಾನೆ ರುಚಿಕನಿಗೆ. ಈಗ ರುಚಿಕಾ ಋಷಿಯು ಗಾದಿರಾಜನಿಗೆ ಕುದುರೆಗಳನ್ನು ಕೊಟ್ಟನು. ರಾಜನು ಅದೇ ರೀತಿಯಲ್ಲಿ ತನ್ನ ಮಾತಿನಂತೆ ತನ್ನ ಪುತ್ರಿಯನ್ನು, ಸತ್ಯವತಿಯನ್ನು ಕೊಟ್ಟು ಋಷಿಗೆ ಮದುವೆ ಮಾಡುತ್ತಾನೆ. ಈಗ ಸತ್ಯವತಿಗೂ ಹಾಗೂ ಅವಳ ತಾಯಿಯೂ ಒಂದು ಮಗು ಬೇಕು ಎಂದು ಆಸೆ ಬರುತ್ತದೆ. ರುಚಿಕಾ ಋಷಿಯು ನಿಪುಣನು ಎಂದು ಇಬ್ಬರಿಗೂ ಚೆನ್ನಾಗಿ ಗೊತ್ತು, ಏಕೆಂದರೆ ಅವನು ಬಲಬ್ರಾಹ್ಮಣನು. ಆದ್ದರಿಂದ ಅವನ ಬಳಿ ಒಂದು ಪುತ್ರ ವರವನ್ನು ಇಬ್ಬರೂ ಬೇಡುತ್ತಾರೆ, ಕೇಳುತ್ತಾರೆ. ಆಗ ರುಚಿಕಾ ಋಷಿಯು ಯಜ್ಞವನ್ನು ಆಚರಿಸುತ್ತಾನೆ. ಯಜ್ಞ ಫಲವನ್ನು ಎರಡಾಗಿ ಮಾಡುತ್ತಾನೆ. ಒಂದರಲ್ಲಿ ಸತ್ಯವತಿಗೋಸ್ಕರ ಬ್ರಾಹ್ಮಣನ ಮಂತ್ರವನ್ನು ತುಂಬುತ್ತಾನೆ, ಮತ್ತೊಂದರಲ್ಲಿ ಅವನ ಅತ್ತೆಗೋಸ್ಕರ ಕ್ಷತ್ರಿಯ ಮಂತ್ರವನ್ನು ತುಂಬುತ್ತಾನೆ. ಏಕೆಂದರೆ ರುಚಿಕನು ಬ್ರಾಹ್ಮಣನಾದುದರಿಂದ ಬ್ರಾಹ್ಮಣ ಗುಣಗಳುಳ್ಳ ಮಗು ಹುಟ್ಟಬೇಕು. ಆದ್ದರಿಂದ ಬ್ರಾಹ್ಮಣ ಮಂತ್ರವನ್ನು ಸತ್ಯವತಿಗೆ ಸೇರಬೇಕಾದ ಫಲದಲ್ಲಿ ತುಂಬುತ್ತಾನೆ, ಕ್ಷತ್ರಿಯ ಮಂತ್ರವನ್ನು ಸತ್ಯವತಿಯ ತಾಯಿಗೆ ಸೇರಬೇಕಾದ ಫಲದಲ್ಲಿ ತುಂಬುತ್ತಾನೆ. ನಂತರ ಋಷಿಯು ಸ್ನಾನ ಮಾಡಲು ಆಚೆ ಹೋಗುತ್ತಾನೆ. ಈ ಸಮಯದಲ್ಲಿ ಸತ್ಯವತಿಯ ತಾಯಿಯು ಯೋಚಿಸುತ್ತಾಳೆ, ರುಚಿಕನು ಹೆಂಡತಿಗೋಸ್ಕರ ಚೆನ್ನಾಗಿ ಮಂತ್ರವನ್ನು ಹಾಕಿರುತ್ತಾನೆ, ಆದ್ದರಿಂದ ನಾನು ನನ್ನ ಮಗಳ ಭಾಗವನ್ನು ತಿನ್ನುತ್ತೇನೆ, ನನ್ನ ಮಗಳು ನನ್ನ ಚರುವನ್ನು ತಿನ್ನಲಿ. ಈ ರೀತಿಯಲ್ಲಿ ಯೋಚಿಸುತ್ತಾಳೆ ಸತ್ಯವತಿಯ ತಾಯಿ. ಇದನ್ನು ತನ್ನ ಮಗಳ ಬಳಿ ವ್ಯಕ್ತಪಡಿಸುತ್ತಾಳೆ, ತನ್ನ ಆಸೆಯನ್ನು ಮಗಳಿಗೆ ಹೇಳುತ್ತಾಳೆ. ನಂತರ ಸತ್ಯವತಿ ತನ್ನ ತಾಯಿಯ ಆಸೆಯನ್ನು ಪೂರೈಸಲು ಒಪ್ಪುತ್ತಾಳೆ. ಈ ರೀತಿಯಲ್ಲಿ ಇಬ್ಬರ ಭಾಗವನ್ನು ಮಾರ್ಪಡಿಸಿಕೊಂಡು ತಿನ್ನುತ್ತಾರೆ ಚರವನ್ನು. ಈಗ ಋಷಿಯು ಸ್ನಾನ ಮಾಡಿ ಬಂದನು, ನಡೆದದ್ದನ್ನು ಅರಿತನು, ತಿಳಿದುಕೊಂಡನು. ಸತ್ಯವತಿಗೆ ಹೇಳುತ್ತಾನೆ, ನಿನ್ನ ಮಗನು ಒಬ್ಬ ಭಯಂಕರವಾದ ಕ್ಷತ್ರಿಯನ ಗುಣಗಳನ್ನು ಪಡೆಯುತ್ತಾನೆ, ಭಯಂಕರ ಕ್ಷತ್ರಿಯನಾಗುತ್ತಾನೆ ಅವನು, ಎಲ್ಲರನ್ನು ದಂಡಿಸುವವನಾಗುತ್ತಾನೆ ಅವನು. ಆದರೆ ನಿನ್ನ ತಮ್ಮನೋ, ಅಂದರೆ ನಿನ್ನ ತಾಯಿಗೆ ಹುಟ್ಟುವವನೋ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಿಪುಣನಾಗುತ್ತಾನೆ. ಈ ರೀತಿಯಲ್ಲಿ ಹೇಳಿದನು ರಿಚಿಕನು. ಈಗ ಸತ್ಯವತಿಯು ಶಾಂತಿ ಮಾತುಗಳಿಂದ ರಿಚಿಕನನ್ನು ಸಮಾಧಾನ ಮಾಡುತ್ತಾಳೆ. ನನ್ನ ಮಗನು ಕ್ಷತ್ರಿಯ ಗುಣಗಳಲ್ಲಿ ಹುಟ್ಟುವುದು ಬೇಡ ಎಂದು ಬೇಡುತ್ತಾಳೆ. ಆಗ ರುಚಿಕನು ಹೇಳುತ್ತಾನೆ, ಸರಿ, ಆದರೆ ನಿನ್ನ ಮೊಮ್ಮಗನು ಆ ರೀತಿಯಲ್ಲಿ ಹುಟ್ಟುತ್ತಾನೆ ಎಂದು ಮಂತ್ರದ ಫಲವನ್ನು ಸ್ವಲ್ಪ ಮುಂದೆ ತಳ್ಳಿ ಹಾಕುತ್ತಾನೆ. ಈಗ ಈ ಸತ್ಯವತಿಗೆ ಹುಟ್ಟಿದ್ದೇ ಜಮದಗ್ನಿ, ಸತ್ಯವತಿ ತಾಯಿಗೆ ಹುಟ್ಟಿದ್ದೇ ವಿಶ್ವಾಮಿತ್ರ. ಈ ಜಮದಗ್ನಿ ರೇಣು ಮಗಳಾದ ರೇಣುಕಾ ಎಂಬುವವಳನ್ನು ಮದುವೆಯಾದನು. ರೇಣುಕಾ ಹಾಗೂ ಜಮದಗ್ನಿಗೆ ಹುಟ್ಟಿದವನೇ ಪರಶುರಾಮ. ಈ ಪರಶುರಾಮನು ಕೃಷ್ಣನ ಅವತಾರ, ಶಕ್ತ್ಯಾವೇಶ ಅವತಾರ. ಎಲ್ಲ ಅವತಾರದ ಉದ್ದೇಶವು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ, ದುಷ್ಟರನ್ನು ಸಂಹರಿಸಲೆಂದೇ ಬಂದನು ಪರಶುರಾಮನು. ಕ್ಷತ್ರಿಯರು ನೀಚರಾಗಿದ್ದರು, ಕೆಲಮಟ್ಟದವರಾಗಿದ್ದರು, ನೀತಿ ನಿಯಮಗಳನ್ನು ವೇದಗಳನ್ನು ತಿರಸ್ಕರಿಸಿದರು. ಆಗ ಬಂದನು ಕೃಷ್ಣನು ಪರಶುರಾಮನಾಗಿ. 21 ಬಾರಿ ಇಡೀ ಪ್ರಪಂಚವನ್ನು ಸುತ್ತಿ ಕ್ಷತ್ರಿಯರನ್ನು ನಾಶ ಮಾಡಿದನು ಪರಶುರಾಮನು. ಈ ಕಲಿಯುಗದಲ್ಲಿ ಕೆಟ್ಟವರನ್ನು ಸಾಯಿಸಲು ಕೃಷ್ಣನು ಖಡ್ಗವನ್ನು ಎತ್ತಿದರೆ ಹೆಚ್ಚು ಕಡಿಮೆ ಎಲ್ಲರನ್ನು ಸಾಯಿಸಲೇಬೇಕಾಗುತ್ತದೆ. ಕೃಷ್ಣನು 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬಂದನು, ಅವತರಿಸಿದನು. 2 ಉದ್ದೇಶಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಕೃಷ್ಣನ ಭಕ್ತಿಯಲ್ಲಿ ಭಕ್ತರು ರುಚಿಯನ್ನು ಸವಿಯುತ್ತಾರೆ, ಪರಮಾನಂದವನ್ನು ಸವಿಯುತ್ತಾರೆ. ಅಂತಹ ಒಂದು ಮಿತವಿಲ್ಲದ ರುಚಿಯನ್ನು, ಭಕ್ತಿ ಸೇವೆಯಲ್ಲಿನ ಆನಂದವನ್ನು ನಾನೇ ಅನುಭವಿಸಿ ನೋಡುತ್ತೇನೆ ಎಂದು ಕೃಷ್ಣನು ಬಂದನು ಚೈತನ್ಯ ಮಹಾಪ್ರಭುಗಳಾಗಿ. ಇದು ಒಂದು ಕಾರಣ. ಮತ್ತೊಂದು ಏನೆಂದರೆ, ಕಲಿಯುಗದ ಜನರಿಗಾಗಿ, ಪತಿತರು ಎಲ್ಲರೂ, ಕಲಿಯುಗದಲ್ಲಿ ಎಲ್ಲರೂ ಶೂದ್ರರು, ನೀಚರು, ಹೆಚ್ಚು ಕಡಿಮೆ ಸತ್ತು ಹೋದಂತೆ ಕಲಿಯುಗದ ಜನರು. ಜನರಲ್ಲಿ ನಾಶವಾಗಿರುವ ಚೈತನ್ಯವನ್ನು ಹುಟ್ಟಿಸಲೇ ಬಂದವರು ಚೈತನ್ಯ ಮಹಾಪ್ರಭುಗಳು. ಎಲ್ಲ ಅವತಾರಗಳಲ್ಲಿ ಕೃಷ್ಣನು ವಿನಾಶಾಯ ಚತುಷ್ಕೃತಾಂ ಎಂಬುವ ಕೆಲಸವನ್ನು ಮಾಡುತ್ತಾನೆ, ಅಂದರೆ ದುಷ್ಟರನ್ನು ನಾಶ ಮಾಡುತ್ತಾನೆ. ಆದರೆ ಈ ಒಂದು ಅವತಾರದಲ್ಲಿ ಮಾತ್ರ, ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಮಾತ್ರ ಅವನು ಸಾಯಿಸುವುದಿಲ್ಲ. ನೇಚರಾಗಿರುವ ಜನರನ್ನು ಈ ಚೈತನ್ಯ ಮಹಾಪ್ರಭುಗಳು ಸಾಯಿಸಲಿಲ್ಲ, ಸಾಯಿಸುವುದೂ ಇಲ್ಲ. ಹೇಗೆ ಪರಶುರಾಮನ ಅವತಾರದಲ್ಲಿ 21 ಬಾರಿ ದಂಡೆತ್ತಿ ಬಂದು ನೀಚ ಕ್ಷತ್ರಿಯರನ್ನು ಸಂಹರಿಸಿದನೋ, ಹೇಗೆ ಕಲ್ಕಿ ಅವತಾರದಲ್ಲಿ ದೇವದತ್ತ ಎಂಬುವ ಬಿಳಿ ಕುದುರೆಯ ಮೇಲೆ ಹತ್ತಿ ಖಡ್ಗದಿಂದ ಎಲ್ಲರನ್ನೂ ಸಂಹರಿಸುತ್ತಾನೋ, ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಸಂಹಾರ ಮಾಡಲಿಲ್ಲ, ಮಾಡುವುದಿಲ್ಲ. ಬದಲಾಗಿ ಉದ್ಧರಿಸಿದನು, ಪತಿತ ಪಾವನನು. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರ ಧಾರಾಳ ಅವತಾರ ಎಂದು ಕರೆಯಲಾಗುತ್ತದೆ. ದ ಮೋಸ್ಟ್ ಮ್ಯೂನಿಫಿಸೆಂಟ್ ಇನ್ಕಾರ್ನೇಷನ್ ಎಂದು ಆಂಗ್ಲದಲ್ಲಿ ಹೇಳುತ್ತೇವೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ನಮೋ ಮಹಾವದನ್ಯಾಯ, ಮೊದಲೇ ಕೃಷ್ಣನು ಬಹುಳ ಕರುಣಾಮಯಿ, ಅದರಲ್ಲಿಯೂ ಈ ಚೈತನ್ಯ ಮಹಾಪ್ರಭುಗಳ ಅವತಾರದ ಲೀಲೆಗಳನ್ನು ಕೇಳಿದರೆ ಸಾಕು, ಅವರು ಎಷ್ಟು ಕರುಣಾಮಯಿ ಎಂದು ವರ್ಣಿಸಲೇ ಸಾಧ್ಯವಿಲ್ಲ. ವಾಸ್ತವವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸುಂದರವಾದ ಚರಿತ್ರೆಯನ್ನು ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಬರೆದಿದ್ದಾರೆ. ಇದನ್ನು ಶ್ರೀಲ ಪ್ರಭುಪಾದರು ಕರುಣೆಯಿಂದ ಈ ಕಲಿಯುಗದ ಜನರಿಗಾಗಿ ಅನುವಾದಿಸಿದ್ದಾರೆ, ಅನೇಕ ಭಾಷೆಗಳಲ್ಲಿ ನೀಡಿದ್ದಾರೆ, ಅರ್ಥಗಳನ್ನು ಭಾವಾರ್ಥಗಳನ್ನು ನೀಡಿದ್ದಾರೆ. ನಾವು ಇಂತಹ ಅತ್ಯಮೂಲ್ಯವಾದ ಅವಕಾಶವನ್ನು ಪಡೆದಿದ್ದೇವೆ. ಇಂದಿಗೆ ನಮಗೆ ಈ ಮಹಾಮಂತ್ರವು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಸಿಕ್ಕಿದೆ ಅಂದರೆ ಅದು ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಯಿಂದ. ಈ ಮಹಾಮಂತ್ರವನ್ನು ಎಲ್ಲರಿಗೂ ಈ ಕಲಿಯುಗದಲ್ಲಿ ಹಂಚಲೆಂದೇ ಬಂದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಇದು ಮತ್ತೊಂದು ಅವತಾರದ ಉದ್ದೇಶ. ಈ ರೀತಿಯಲ್ಲಿ ಕೃಷ್ಣನ ಲೀಲೆಗಳು ತುಂಬ ಸುಂದರವಾಗಿ ಇರುತ್ತವೆ. ಈಗ ಈ ಪರಶುರಾಮನ ಅವತಾರವನ್ನು ಮುಂದುವರಿಸೋಣ. ಕಾರ್ತವೀರ್ಯಾರ್ಜುನನು ಹೈಹಯಗಳ ರಾಜನು. ಅವನಿಗೆ 1000 ಕೈಗಳು ಇದ್ದವು. ದತ್ತಾತ್ರೇಯನನ್ನು ಪೂಜಿಸಿ ಪಡೆದ ವರವು ಇದು ಅವನಿಗೆ. ಕಾರ್ತವೀರ್ಯಾರ್ಜುನನನ್ನು ಯಾರೂ ಸೋಲಿಸಲೇ ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ಸಿದ್ಧಿಗಳನ್ನು ಪಡೆದವನಾದನು. ಅವನ ಯೌವನ ಅಂದ ಚಂದ ಶಕ್ತಿ ಎಲ್ಲವೂ ತುಂಬ ತೀವ್ರವಾಗಿದ್ದವು. ಇಡೀ ಬ್ರಹ್ಮಾಂಡದಲ್ಲಿ ವಾಯು ಹೇಗೆ ಸುತ್ತುತ್ತದೋ ಹಾಗೆ ಇವನು ಇಡೀ ಬ್ರಹ್ಮಾಂಡವನ್ನು ಯಾರ ಎದುರಿಲ್ಲದೆ ಸುತ್ತುತ್ತಿದ್ದನು. ಒಂದು ಬಾರಿ ನರ್ಮದಾ ನದಿಯಲ್ಲಿ ಸುಂದರಿಯರೊಡನೆ ಆಡುತ್ತಿರಬೇಕಾದರೆ ನದಿಯಲ್ಲಿ ಹರಿಯುತ್ತಿದ್ದ ನೀರನ್ನು ಅಹಂಕಾರದಿಂದ ತನ್ನ ಕೈಗಳಿಂದ ನಿಲ್ಲಿಸುತ್ತಾನೆ, ಅಡ್ಡ ಹಾಕುತ್ತಾನೆ. ರಾವಣನು ಮತ್ತೊಂದು ಕಡೆ ದಿಗ್ವಿಜಯವನ್ನು ಎಲ್ಲಾ ಕಡೆ ಸಾಧಿಸಿಕೊಂಡು ಬರುತ್ತಿದ್ದಾಗ ಈ ಕಾರ್ತವೀರ್ಯಾರ್ಜುನನ ನಗರವಾದ ಮಾಹಿಷ್ಮತಿ ಸಮೀಪದಲ್ಲಿ ನರ್ಮದಾ ನದಿಯ ಸಮೀಪದಲ್ಲಿ ಸುಧಾರಿಸಿಕೊಳ್ಳುತ್ತಿರುತ್ತಾನೆ. ಈಗ ಈ ಕಾರ್ತವೀರ್ಯಾರ್ಜುನನು ಕೈಯನ್ನು ಅಡ್ಡ ಹಾಕಿ ನದಿಯ ನೀರನ್ನು ನಿಲ್ಲಿಸಿದಾಗ ನೀರು ಹಿಂದಕ್ಕೆ ಚಲಿಸಿ ರಾವಣನ ಗುಡಾರಗಳು ನೀರಿನಿಂದ ತುಂಬಿ ಹೋಗುತ್ತವೆ. ಇದನ್ನು ಕಂಡ ರಾವಣನಿಗೆ ತುಂಬಾ ಸಿಟ್ಟು ಬರುತ್ತದೆ. ಆಗ ರಾವಣನು ಕಾರ್ತವೀರ್ಯನ ಮುಂದೆ ಹೋಗುತ್ತಾನೆ. ಸುಂದರಿಯರ ಮುಂದೆ ಅವನನ್ನು ಅಪಹಾಸ್ಯ ಮಾಡಿ ಬೈಯುತ್ತಾನೆ. ಆದರೆ ಈ ಕಾರ್ತವೀರ್ಯಾರ್ಜುನನು ಹೇಗೆ ಒಂದು ಕೋತಿಯನ್ನು ಬೇಟೆಗಾರನು ಸುಲಭವಾಗಿ ಹಿಡಿದು ಬೋನಿನಲ್ಲಿ ಹಾಕುತ್ತಾನೋ ಅದೇ ರೀತಿಯಲ್ಲಿ ರಾವಣನನ್ನು ಸೆರೆಯಲ್ಲಿ ಸುಲಭವಾಗಿ ಹಾಕುತ್ತಾನೆ, ಸೋಲಿಸಿ ಹಾಕುತ್ತಾನೆ. ನೋಡಿ ಎಷ್ಟು ಶಕ್ತಿ ಕಾರ್ತವೀರ್ಯಾರ್ಜುನನಿಗೆ. ನಂತರ ಹೇಗೆ ಪಂಜರವನ್ನು ತೆಗೆದು ಪ್ರಾಣ ಸಂಕಟದಲ್ಲಿ ಹೆದರಿ ಓಡುವ ಜೀವಿಯನ್ನು ಕಂಡು ಸಂತೋಷ ಪಡುತ್ತಾರೋ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನನು ರಾವಣನನ್ನು ಸೆರೆಯಿಂದ ಬಿಡುಗಡೆ ಮಾಡಿದಾಗ ರಾವಣನು ಓಡುವುದನ್ನು ಕಂಡು ಹಾಸ್ಯ ಮಾಡುತ್ತಾನೆ. ಇದು ಅವನಿಗಿದ್ದ ಶಕ್ತಿ. ಜಮದಗ್ನಿಯ ಬಳಿ ಒಂದು ಕಾಮಧೇನು ಎಂಬುವ ಹಸು ಇರುತ್ತದೆ. ಎಲ್ಲಾ ಕಾಮಗಳನ್ನು ವರಗಳನ್ನು ಕೋರಿದರೆ ಸಾಕು, ಅದು ನೀಡುತ್ತದೆ. ಇದು ಕಾಮಧೇನು ಹಸುವಿಗೆ ಇರುವ ಶಕ್ತಿ. ಈ ಭೌತಿಕ ಪ್ರಪಂಚದಲ್ಲಿ ಸಿಗದ ಇಂತಹ ಒಂದು ಅತ್ಯಮೂಲ್ಯವಾದ ಹಸುವು ಋಷಿ ಜಮದಗ್ನಿಯ ಬಳಿ ಇತ್ತು. ಒಂದು ಬಾರಿ ಕಾರ್ತವೀರ್ಯಾರ್ಜುನನು ಬೇಟೆಯಾಡುತ್ತಾ ಕಾಡಲ್ಲಿ ತಿರುಗುತ್ತಿದ್ದಾಗ ಜಮದಗ್ನಿಯ ಆಶ್ರಮಕ್ಕೆ ತನ್ನ ಸಹವಾಸಿಗಳೊಡನೆ ಬಂದನು, ಮಂತ್ರಿ ಸೈನಿಕರೊಡನೆ ಬಂದನು. ಆಗ ಜಮದಗ್ನಿಯು ತುಂಬಾ ಚೆನ್ನಾಗಿ ಉಪಚಾರಗಳನ್ನು ಮಾಡುತ್ತಾನೆ. ಅಷ್ಟೊಂದು ಮಂದಿ ಬಂದರೂ ತುಪ್ಪದಿಂದ ಆಹಾರಗಳನ್ನು ಮಾಡಿ ಎಲ್ಲರಿಗೂ ಹಬ್ಬದೂಟವನ್ನು ಇಡುತ್ತಾನೆ. ಕಾರ್ತವೀರ್ಯಾರ್ಜುನನಿಗೋ ಆನಂದ ಪಡುವ ಬದಲು ಹೊಟ್ಟೆ ಕಿಚ್ಚು ಪ್ರಾರಂಭವಾಗುತ್ತದೆ. ಅವನಿಗೆ ಸಂದೇಹ ಬರುತ್ತದೆ, ಹೇಗೆ ಜಮದಗ್ನಿ ಋಷಿಯಾದರೂ ಇಷ್ಟೊಂದು ಜೋರಾಗಿ ಉಪಚಾರಗಳನ್ನು ಮಾಡಬಲ್ಲನೋ? ಈ ರೀತಿಯಲ್ಲಿ ಯೋಚಿಸಿ ಜಮದಗ್ನಿಯ ಆಡಂಬರಕ್ಕೆ ಉತ್ತರವನ್ನು ಪಡೆಯುತ್ತಾನೆ ಕಾರ್ತವೀರ್ಯನು. ಕಾಮಧೇನುವಿನ ಪ್ರಭಾವವೇ ಈ ಉಪಚಾರಗಳು ಎಂದು ತಿಳಿಯುತ್ತಾನೆ ಕಾರ್ತವೀರ್ಯನು. ನಂತರ ಯೋಚಿಸುತ್ತಾನೆ, ಈ ಕಾಮಧೇನುವು ನನ್ನಂತಹ ರಾಜನ ಬಳಿ ಇರಬೇಕು, ಇಂತಹ ಋಷಿಗಳ ಬಳಿ ಅಲ್ಲ ಎಂದು ದೌರ್ಜನ್ಯವಾಗಿ ಚಿಂತಿಸಿ ತಮ್ಮ ಸೈನಿಕರಿಗೆ ಹೇಳಿ ಕಾಮಧೇನುವನ್ನು ತನ್ನ ರಾಜ್ಯಕ್ಕೆ ಅಪಹರಿಸಿಕೊಂಡು ಹೋಗುತ್ತಾನೆ. ಜಮದಗ್ನಿ ಎಷ್ಟೇ ಹೇಳಿದರೂ ಕೇಳುವುದಿಲ್ಲ ಕಾರ್ತವೀರ್ಯ, ಎಷ್ಟೇ ಬಿಡಿದರೂ ಬಿಡುವುದಿಲ್ಲ. ದೌರ್ಜನ್ಯವಾಗಿ ಕಾಮಧೇನುವನ್ನು ಹಾಗೂ ಅದರ ಕರುವನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ನಂತರ ಪರಶುರಾಮನು ಬರುತ್ತಾನೆ ಆಶ್ರಮಕ್ಕೆ, ನಡೆದ ವಿಷಯವನ್ನು ತಿಳಿಯುತ್ತಾನೆ. ಈಗ ಬಂತು ಪರಶುರಾಮನಿಗೆ ಕೋಪ. ಕಾರ್ತವೀರ್ಯಾರ್ಜುನನನ್ನು ಸಾಯಿಸಲು ತನ್ನ ಪರಶವನ್ನು ಅಂದರೆ ಆಕ್ಸ್ ಕೊಡಲಿಯನ್ನು, ರಕ್ಷಾ ಫಲಕವನ್ನು ಅಂದರೆ ಶೀಲ್ಡ್, ಮತ್ತೆ ಬಿಲ್ಲು ಹಾಗೂ ಬಾಣಗಳನ್ನು ಎತ್ತಿಕೊಂಡು ಅವನನ್ನು ಮುಗಿಸಲು ಹೋಗುತ್ತಾನೆ ಮಾಹಿಷ್ಮತಿಗೆ. ಮಾಹಿಷ್ಮತಿ ಕಾರ್ತವೀರ್ಯಾರ್ಜುನನ ಕ್ಯಾಪಿಟಲ್ ಸಿಟಿ, ರಾಜ್ಯ ರಾಜಧಾನಿ. ಪರಶುರಾಮನು ಸೂರ್ಯನ ತೇಜಸ್ಸಿನಂತೆ ಬರುವುದನ್ನು ಕಂಡನು ಈಗ ಕಾರ್ತವೀರ್ಯನು. ಹೆದರಿದನು ಅವನನ್ನು ಕಂಡು. ಆನೆಗಳನ್ನು, ರಥಗಳನ್ನು, ಕುದುರೆಗಳನ್ನು, ಸೈನಿಕರನ್ನು ಆಯುಧಪಾನಿಗಳಾಗಿ ಪರಶುರಾಮನ ಮೇಲೆ ಪ್ರಯೋಗಿಸಿದನು. ಆದರೆ ಎಲ್ಲವನ್ನು ಶೂನ್ಯ ಮಾಡಿ ಹಾಕಿದನು ರಾಮನು. ನಂತರ 17 ಅಕ್ಷೋಹಿಣಿಗಳನ್ನು ಒಬ್ಬ ಪರಶುರಾಮನ ಮೇಲೆ ಕಳುಹಿಸುತ್ತಾನೆ ಈ ಕಾರ್ತವೀರ್ಯನು. ಒಂದು ಅಕ್ಷೋಹಿಣಿ ಅಂದರೆ 21,870 ರಥಗಳು ಹಾಗೂ ಆನೆಗಳು, 109,350 ಕಾಲ್ನಡೆಯ ಸೈನಿಕರು, 65,610 ಕುದುರೆಗಳು. ಇಂತಹ 17 ಅಕ್ಷೋಹಿಣಿಗಳನ್ನು ಕಳುಹಿಸುತ್ತಾನೆ ಪರಶುರಾಮನ ಮೇಲೆ. ಆದರೆ ಭಗವಂತನ ಅಗಣಿತ ಶಕ್ತಿ ಮುಂದೆ ಇವುಗಳು ಯಾವ ಲೆಕ್ಕ? ಎಲ್ಲವನ್ನು ನಾಶ ಮಾಡಿದನು ಪರಶುರಾಮನು. ಇದನ್ನು ಕಂಡು ಮೈಯೆಲ್ಲಾ ಉರಿಯಿತು ಕಾರ್ತವೀರ್ಯನಿಗೆ. ಕೋಪ ಬಂತು ಈಗ ಅವನಿಗೆ. ತನ್ನ 1,000 ಕೈಗಳಲ್ಲಿ 500 ಬಿಲ್ಲುಗಳನ್ನು ಹಾಗೂ 500 ಬಾಣಗಳನ್ನು ಧರಿಸಿ ರಾಮನನ್ನು ಮುಗಿಸಲು ಓಡಿ ಬಂದನು ರಣರಂಗಕ್ಕೆ. ಆದರೆ ರಾಮನು ಒಂದೇ ಒಂದು ಬಾಣದಲ್ಲಿ ಅವನ 500 ಬಿಲ್ಲು ಬಾಣಗಳನ್ನು ತುಂಡು ಮಾಡಿ ಹಾಕಿದನು. ಇದು ಭಗವಂತನಿಗೆ ಇರುವ ಶಕ್ತಿ. ಇದೇ ರೀತಿಯಲ್ಲಿ, ಅದ್ಭುತವಾದ ರೀತಿಯಲ್ಲಿ ಭಗವಂತನ ಪರಿಶುದ್ಧ ಭಕ್ತನಾದ ಧ್ರುವ ಮಹಾರಾಜನ ಚರಿತ್ರೆಯಲ್ಲಿ ಕೂಡ ನಾವು ಅವನ ಪರಾಕ್ರಮವನ್ನು ನಾವು ಕಂಡೆವು. ಈಗ ಇಲ್ಲಿ ಕೂಡ ರಾಮನು ತನ್ನ ಒಂದೇ ಒಂದು ಬಾಣದಲ್ಲಿ ಎಲ್ಲವನ್ನು ಮುಗಿಸಿದನು. ನಂತರ ತನ್ನ ಕೊಡಲಿಯಿಂದ ಕಾರ್ತವೀರ್ಯನ 1,000 ಕೈಗಳನ್ನು ಕತ್ತರಿಸಿ ಹಾಕಿದನು ಪರಶುರಾಮನು. ನಂತರ ಕತ್ತರಿಸಿದನು ಅವನ ಶಿರಸ್ಸನ್ನು, ತಲೆಯನ್ನು ದೇಹದಿಂದ ಬೇರೆ ಮಾಡಿದನು ರಾಮನು. ಇದನ್ನು ಕಂಡ ಕಾರ್ತವೀರ್ಯಾರ್ಜುನನ 10,000 ಪುತ್ರರು ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಓಡಿ ಹೋಗುತ್ತಾರೆ. ಈ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನನ ಕಥೆಯು ಮುಗಿಯಿತು. ಒಂದು ಬಾರಿ ಗಂಗಾ ನದಿಯ ಸಮೀಪದಲ್ಲಿ ಜಮದಗ್ನ ಯಜ್ಞಕ್ಕೋಸ್ಕರ ನೀರು ತರಲು ಹೋಗುತ್ತಾಳೆ ರೇಣುಕ. ಅಲ್ಲಿ ಗಂಧರ್ವರ ರಾಜನಾದ ಚಿತ್ರರಥನು ಅಪ್ಸರೆಯರೊಡನೆ ನೀರಿನಲ್ಲಿ ಆಡುತ್ತಿರುತ್ತಾನೆ. ಆಗ ರೇಣುಕಾಗೆ ಅವನೊಡನೆ ತಾನು ಕೂಡ ಆಡಬೇಕು ಎಂದು ಸ್ವಲ್ಪ ಆಸೆ ಬರುತ್ತದೆ. ಜಮದಗ್ನಿಯ ಯಜ್ಞಾಚರಣೆಗೆ ನೀರು ತರಲು ಬಂದ ರೇಣುಕ ತನ್ನ ಕಾರ್ಯವನ್ನು ಮರೆಯುತ್ತಾಳೆ. ತಕ್ಷಣವೇ ಅವಳು ಪ್ರಜ್ಞೆಗೆ ಬರುತ್ತಾಳೆ. ಸಮಯ ಹೋಗುತ್ತಿದೆ ಎಂದು ಅವಳಿಗೆ ತಿಳಿಯುತ್ತದೆ. ನಂತರ ಪ್ರಜ್ಞೆಗೆ ಬಂದ ನಂತರ ನೀರು ತೆಗೆದುಕೊಂಡು ಓಡುತ್ತಾಳೆ ಜಮದಗ್ನಿಯ ಬಳಿ. ಮಡಿಕೆಯನ್ನು, ಬಿಂದಿಗೆಯನ್ನು ತನ್ನ ಗಂಡನ ಮುಂದೆ ಇಟ್ಟು ಸುಮ್ಮನೆ ಕೈಯನ್ನು ಕಟ್ಟಿಕೊಂಡು ನಿಂತುಕೊಳ್ಳುತ್ತಾಳೆ. ಏಕೆ ತಡವಾಯಿತು ಎಂದು ಜಮದಗ್ನಿಯು ಅರಿತನು ಅವನ ದಿವ್ಯ ದೃಷ್ಟಿಯಿಂದ. ಈಗ ಬಂತು ಅವನಿಗೆ ಕೋಪ. ತನ್ನ ತಾಯಿಯ ಶಿರಸ್ಸನ್ನು ಕತ್ತರಿಸಿ ಸಾಯಿಸಲು ಆಜ್ಞೆಯನ್ನು ಕೊಟ್ಟನು ತನ್ನ ಮಕ್ಕಳಿಗೆ. ಆದರೆ ಎಲ್ಲಾ ಮಕ್ಕಳು ತಂದೆಯ ಆಜ್ಞೆಯನ್ನು ತಿರಸ್ಕರಿಸುತ್ತಾರೆ. ಕೊನೆಯ ಮಗನಾದ ಪರಶುರಾಮನನ್ನು ಕರೆಯುತ್ತಾನೆ ಈಗ ಜಮದಗ್ನಿ. ಅವನು ಹೇಳುತ್ತಾನೆ, ಪರಶುರಾಮ, ನಿನ್ನ ತಾಯಿಯು ಪಾಪ ಕೆಲಸವನ್ನು ಮಾಡಿದ್ದಾಳೆ. ನಿನ್ನ ಅಣ್ಣಂದಿರು ನನ್ನ ಆಜ್ಞೆಯನ್ನು ಪಾಲಿಸಲಿಲ್ಲ, ಆದ್ದರಿಂದ ಇವರೆಲ್ಲರನ್ನು ಸಾಯಿಸು ಎಂದು ಆಜ್ಞೆಯನ್ನು ನೀಡುತ್ತಾನೆ ರಾಮನಿಗೆ. ತಂದೆಯ ಮಾತನ್ನು ಮೀರದೆ ತಂದೆಯ ತಪೋಬಲವನ್ನು ಅರಿತ ರಾಮನು ತನ್ನ ತಾಯಿಯನ್ನು ಹಾಗೂ ಅಣ್ಣಂದಿರನ್ನು ತಕ್ಷಣವೇ ಸಾಯಿಸುತ್ತಾನೆ. ಆಗ ಜಮದಗ್ನಿಗೆ ತುಂಬಾ ಸಂತೋಷವಾಗುತ್ತದೆ ರಾಮನ ಮೇಲೆ. ತಂದೆಯ ಆಜ್ಞೆಯನ್ನು ತಕ್ಷಣವೇ ರಾಮನು ಪಾಲಿಸಿದ ಕಾರಣದಿಂದ ಜಮದಗ್ನಿ ಒಂದು ವರವನ್ನು ಕೇಳಲು ಹೇಳುತ್ತಾನೆ. ಆಗ ಪರಶುರಾಮನು ಹೇಳುತ್ತಾನೆ, ತಂದೆಯೇ, ನನ್ನ ತಾಯಿ ಹಾಗೂ ಸಹೋದರರು ಮತ್ತೆ ಬದುಕಲಿ. ನಾನು ಅವರನ್ನು ಕೊಂದ ವಿಷಯವು ಅವರಿಗೆ ನೆನಪಿಲ್ಲದೇ ಇರಲಿ. ಈ ರೀತಿಯಲ್ಲಿ ಕೇಳಿದಾಗ ಜಮದಗ್ನಿ ಕೂಡ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ, ಅನುಗ್ರಹಿಸುತ್ತಾನೆ. ನಂತರ ಎಲ್ಲರಿಗೂ ಜೀವ ಬಂತು. ಮತ್ತೆ ಮತ್ತೊಂದು ಕಡೆ ಈ ಕಾರ್ತವೀರ್ಯನ 10,000 ಮಕ್ಕಳಿಗೆ ದುಃಖ ಉಂಟಾಗುತ್ತಲೇ ಇರುತ್ತದೆ. ತಮ್ಮ ತಂದೆಯ ಮರಣದ ಕಾರಣವಾಗಿ ಪರಶುರಾಮನ ಮೇಲೆ ದ್ವೇಷವು ಜಾಸ್ತಿ ಆಗುತ್ತಲೇ ಇತ್ತು ಅವರಲ್ಲಿ. ಒಂದು ಬಾರಿ ಪರಶುರಾಮನು ತನ್ನ ಅಣ್ಣರೊಡನೆ ಕಾಡಿಗೆ ಹೋದಾಗ ಈ ಕಾರ್ತವೀರ್ಯಾರ್ಜುನನ ಮಕ್ಕಳು ಜಮದಗ್ನಿ ಆಶ್ರಮಕ್ಕೆ ಬರುತ್ತಾರೆ. ಧ್ಯಾನದಲ್ಲಿ ಕುಳಿತಿದ್ದ ಜಮದಗ್ನಿಯ ತಲೆಯನ್ನು ಕಡಿಯುತ್ತಾರೆ. ರೇಣುಕ ಎಷ್ಟೇ ಬೇಡಿದರೂ ಬಿಡುವುದಿಲ್ಲ, ನೀಚರು ಕಾರ್ತವೀರ್ಯನ ಪುತ್ರರು. ಹೇಡಿಗಳ ಹಾಗೆ ಜಮದಗ್ನಿಯ ತಲೆಯನ್ನು ಕತ್ತರಿಸಿ ತೆಗೆದುಕೊಂಡು ಹೋಗುತ್ತಾರೆ. ಆಗ ರೇಣುಕ ಜೋರಾಗಿ ತನ್ನ ಎದೆಯನ್ನು ಬಡಿದುಕೊಂಡು ರಾಮ ರಾಮ ಎಂದು ಅಳುತ್ತಾಳೆ. ದೂರದಲ್ಲಿ ಇದ್ದ ಮಕ್ಕಳಿಗೆ ತಮ್ಮ ತಾಯಿಯ ಕೂಗು ಕೇಳುತ್ತದೆ. ತಕ್ಷಣವೇ ಓಡಿ ಬರುತ್ತಾರೆ ಮಕ್ಕಳು. ಪರಶುರಾಮನು ನಡೆದ ವಿಷಯವನ್ನು ತಿಳಿಯುತ್ತಾನೆ. ಈಗ ಬಂತು ಭಯಂಕರ ಕೋಪ ರಾಮನಿಗೆ. ಮತ್ತೆ ಎತ್ತಿದನು ತನ್ನ ಕೊಡಲಿಯನ್ನು, ಬಿಲ್ಲು ಬಾಣಗಳನ್ನು. ಈಗ ನಿರ್ಧರಿಸಿದನು, ಬರೀ ಈ 10,000 ಮಕ್ಕಳನ್ನು ಅಲ್ಲ, ಇಡೀ ಕ್ಷತ್ರಿಯರ ವಂಶವನ್ನು ನಾನು ನಾಶ ಮಾಡುತ್ತೇನೆ, ನಿರ್ವಂಶ ಮಾಡುತ್ತೇನೆ ಎಂದು ಮಾಹಿಷ್ಮತಿಗೆ ವೇಗವಾಗಿ ಹೊರಟನು ರಾಮನು. ಕತ್ತರಿಸಿ ಹಾಕಿದನು 10,000 ತಲೆಗಳನ್ನು. ಶಿರಸ್ಸಿನ ಬೆಟ್ಟವನ್ನೇ ಮಾಡಿದನು ಕಾರ್ತವೀರ್ಯನ ಪುತ್ರರಿಂದ. ರಕ್ತದ ನದಿಯನ್ನು ಸೃಷ್ಟಿಸಿದನು. ವೇದಗಳನ್ನು ತಿರಸ್ಕರಿಸಿದ ಕ್ಷತ್ರಿಯರನ್ನು 21 ಬಾರಿ ಇಡೀ ಭೂಮಂಡಲವನ್ನು ಸುತ್ತಿ ಮುಗಿಸಿ ಹಾಕಿದನು. ತಂದೆಯ ಮರಣವು ಒಂದು ನೆಪವಷ್ಟೇ ರಾಮನಿಗೆ. ಆಗಲೇ ಹೇಳಿದಂತೆ ಕೃಷ್ಣನ ಅವತಾರದ ಉದ್ದೇಶವು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ, ಪಾಪಿಷ್ಟರಿಂದ ತುಂಬಿ ಹೋದ ಭೂಮಂಡಲವನ್ನು ಕಾಪಾಡಲು ಕರುಣೆಯಿಂದ ಬಂದವನೇ ಪರಶುರಾಮನು. ಅವನ ಅವತಾರದ ಉದ್ದೇಶವನ್ನು ಮುಗಿಸಿದನು, ನೀಚರಾದ ಕ್ಷತ್ರಿಯರನ್ನು ಸಂಹರಿಸಿದನು. ನಂತರ ತಂದೆಯ ತಲೆಯನ್ನು ತಂದು ಮತ್ತೆ ಒಂದಾಗಿ ಕೂಡಿಸಿ ಜೀವವನ್ನು ಕೊಟ್ಟನು ರಾಮನು. ಇಡೀ ಭೂಮಂಡಲವೇ ಅವನದು ಆಯಿತು ಈಗ. ಆದರೂ ಅವನ ತಂದೆಯ ಆದೇಶದಂತೆ ಎಲ್ಲ ಪುಣ್ಯಕ್ಷೇತ್ರಗಳನ್ನು ತಿರುಗಿ ಯಜ್ಞಾಚರಣೆಗಳನ್ನು ಮಾಡಿ ಇಡೀ ಭೂಮಂಡಲವನ್ನು ಮತ್ತೆ ಎಲ್ಲ ಋಷಿಗಳಿಗೆ, ಯಜ್ಞ ಪೂಜಾರಿಗಳಿಗೆ ಹಂಚಿದನು. ಜಮದಗ್ನಿಯು ಸಪ್ತ ಋಷಿಗಳಲ್ಲಿ ಒಬ್ಬನಾದನು. ಇದು ಪರಶುರಾಮನ ಸುಂದರವಾದ ಚರಿತ್ರೆ. ಕ್ಷತ್ರಿಯ ರುಧಿರಮಯೇ ಜಗತ ಪಗತ ಪಾಪಂ ಸ್ನಪಯಸಿ ಪಯಸಿ ಶಮಿತ ಭವತಾಪಂ ಕೇಶವಧೃತ ಭೃಗುಪತಿ ರೂಪ ಜಯ ಜಗದೀಶ ಹರೇ. ಪಾಪಗಳ ಭಾರದಿಂದ, ನೀಚ ಕ್ಷತ್ರಿಯರ ಭಾರದಿಂದ ತುಂಬಿ ಹೋಗಿದ ಈ ಭೂಮಂಡಲವನ್ನು ಅವರ ರಕ್ತದಿಂದ ನದಿಯನ್ನೇ ಸೃಷ್ಟಿಸಿದನು, ಕಷ್ಟಗಳಿಂದ ಕಾಪಾಡಿದನು. ಅಂತಹ ಕೇಶವನಿಗೆ, ಭೃಗುಪತಿ ರೂಪವನ್ನು ತಾಳಿದವನಿಗೆ, ಅಂದರೆ ಪರಶುರಾಮನ ಅವತಾರವನ್ನು ಎತ್ತಿದವನಿಗೆ ಜಯವಾಗಲಿ. ಇಂದಿಗೆ ಕೂಡ ಪರಶುರಾಮನು ಮಹೇಂದ್ರ ಪರ್ವತದಲ್ಲಿ ವಾಸಿಸುತ್ತಿದ್ದಾನೆ. ಆಯುಧಗಳನ್ನು ತ್ಯಜಿಸಿ ಬ್ರಾಹ್ಮಣನಾಗಿ ಋಷಿಯಾಗಿ ಇದ್ದಾನೆ. ಸಿದ್ಧರು, ಚಾರಣರು ಹಾಗೂ ಗಂಧರ್ವರು ಅವನಿಗೆ ವಂದನೆಗಳನ್ನು ಸಲ್ಲಿಸುತ್ತಲೇ ಇದ್ದಾರೆ. ಈ ಪರಶುರಾಮನ ಚರಿತ್ರೆಯನ್ನು ಕೇಳಿದವರು ಭಗವಂತನ ಪರಮ ಭಕ್ತರಾಗುತ್ತಾರೆ. ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಸೇರುತ್ತಾರೆ, ಅವನ ಸಹವಾಸವನ್ನು ಹೊಂದುತ್ತಾರೆ. ಇದು ರಾಮನ ಚರಿತ್ರೆಯ ಮಹಿಮೆ. ಹರೇ ಕೃಷ್ಣ.